రామాయణ
ఫాల్గుణ కృష్ణపక్ష ద్వితీయ ಅಂಗದ ರಾವಣನ ಆಸ್ಥಾನದಿಂದ ನಿರಾಶನಾಗಿ ಹೊರಬಂದ. ಮರುದಿನ ಅಂದರೆ ಫಾಲ್ಗುಣ ಕೃಷ್ಣಪಕ್ಷ ತೃತೀಯ ಶ್ರೀರಾಮ ಹಾಗೂ ರಾವಣನ ಸೈನ್ಯದ ನಡುವೆ ದೊಡ್ಡ ಯುದ್ಧ ಮುರಿದುಬಿತ್ತು. ದೇವಾಸುರ ಸಂಗ್ರಾಮದ ನಂತರ ಅತ್ಯಂತ ದೊಡ್ಡ ಪ್ರಮಾಣದ ಯುದ್ಧವಿದು. ಭೂಮಿ ತನ್ನ ಕಕ್ಷವನ್ನೇ ಬದಲಾಯಿಸುವಂತಹ ಒತ್ತಡ ಉತ್ಪತ್ತಿಯಾಗುತ್ತಿತ್ತು. ವಾನರ ವೀರರ ಶಕ್ತಿಯ ಬಗ್ಗೆ ಸ್ವಲ್ಪ ತಿಳಿದಿತ್ತು ನನಗೆ, ಆದರೆ ಇಂದು ಅವರ ಶಕ್ತಿಯ ಕಲ್ಪನೆ ನನಗಾಗಿದೆ. ಭಯಂಕರ ಸಾವು ನೋವುಗಳ ನಂತರ ಮೊದಲನೇ ದಿನದ ಯುದ್ಧ ಸಮಾಪ್ತಿಯಾಯಿತು. ಮೊದಲನೆಯ ದಿನವೇ ಈ ಯುದ್ಧದ ಪರಿಣಾಮ ಕಂಡ ಉದ್ವಿಗ್ನ ರಾವಣ ತನ್ನ ಕುಟೀಲ ಮಾಯೆಯ ಪ್ರಯೋಗ ಮಾಡಲೆಂದೇ ದೇವಿ ಸೀತಮ್ಮಳ ಮುಂದೆ ಬಂದು ಮಾತನಾಡುತ್ತಿದ್ದಾನೆ.
ಸೀತಾ, ಇಂದು ನಿನ್ನ ಹಾಗೂ ನನ್ನ ಪ್ರತೀಕ್ಷೆಗಳು ಸಮಾಪ್ತವಾಗಿವೆ. ಆ ರಾಮ ಬಂದು ನಿನ್ನನ್ನು ಬಂಧನದಿಂದ ಬಿಡಿಸುವನೆಂದು ತಿಳಿದು ನೀನು ಕುಳಿತುಕೊಂಡಿದ್ದೆ. ಆದರೆ ಆ ರಾಮ ಅದ್ಯಾವ ಮತ್ತನ್ನೇರಿಸಿಕೊಂಡು ಲಂಕೆಯ ಮೇಲೆ ಆಕ್ರಮಣ ಮಾಡಿದನು? ಕೇಳುವುದಿಲ್ಲವೇ? ಆ ನಿನ್ನ ರಾಮನ ದುರ್ದೆಸೆಯ ಕಥೆ ಕೇಳಲು ನಿನಗೆ ಇಷ್ಟವಿಲ್ಲವೇ? ಮೌನವೇಕೆ ಸೀತೆ? ಅವನಿಗೆ ಏನಾಯಿತೆಂದು ಕೇಳು. ಆ ನಿನ್ನ ಪತಿಯ ಬಗ್ಗೆ ಅವನಿಗೆ ಏನಾಯಿತೆಂದು ಯಾರ ಮುಂದೆ ನಿನಗೆ ಈ ಸಂಸಾರದ ಎಲ್ಲ ಸುಖಗಳು ತುಚ್ಛ ಎನಿಸುತ್ತವೆಯೋ, ಆ ನಿನ್ನ ಪತಿಯ ಅವಸ್ಥೆ ಏನಾಗಿದೆ ಎಂದು ನನ್ನನ್ನು ಕೇಳು ಸೀತೆ.
ನಾನು ಅವರ ಸಂಬಂಧವಾಗಿ ನಿನ್ನ ಬಾಯಿಂದ ಏನು ಕೇಳಬೇಕಾಗಿಲ್ಲ ರಾವಣ.
ನಿನಗೆ ಸತ್ಯವನ್ನು ತಿಳಿಸುವುದು ನನ್ನ ಧರ್ಮವಾಗಿದೆ ಸೀತೆ. ಅದಕ್ಕೆ ನೀನು ಬೇಡವೆಂದರೂ ನಿನ್ನ ಕಣ್ಣೆದುರು ಕವಿದಿರುವ ಅಂಧಕಾರವನ್ನು ನಾನು ಓಡಿಸಲೇಬೇಕು. ಹಾಗಿದ್ದರೆ ಕೇಳು, ನಿನ್ನ ಪತಿಗೆ ತಿಳಿದಿರಲಿಲ್ಲ ಅವನು ದೊಡ್ಡ ಪರ್ವತವನ್ನೇ ಎದುರಿಸಲಿದ್ದಾನೆಂದು? ಅವನಿಗೆ ತಿಳಿದಿರಲಿಲ್ಲ? ಆ ಮೂರ್ಖನಿಗೆ ತಿಳಿದಿರಲಿಲ್ಲ? ಈ ಲಂಕಾಪತಿ ರಾವಣ ಅವನ ಮೃತ್ಯುವಿಗೆ ಕಾರಣನಾಗುವನೆಂದು?
ನನಗೆ ಏನು ಹೇಳದಿರು ಲಂಕೇಶ, ಹೋಗು, ಹೊರಟು ಹೋಗು, ನನಗೆ ಶಾಂತಿಯಿಂದಿರಲು ಬಿಡು.
ನಾನು ಅವನನ್ನು ಸಂಹರಿಸಿದ್ದೇನೆ ಸೀತೆ. ದಶಾನನ ಕೈಯಲ್ಲಿ ಅಸುನೀಗಿದ್ದಾನೆ ನಿನ್ನ ರಾಮ.
ಇಲ್ಲ, 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 ಇಲ್ಲ. ಈಗ ಈಗ ನನ್ನನ್ನು ವಧಿಸಿಬಿಡು ಪಾಪಿ, ಇದೇ ಸಮಯ ನನ್ನನ್ನು ವಧಿಸಿಬಿಡು. ಖಡ್ಗ ಪ್ರಯೋಗ ಮಾಡು, ತೆಗೆರುಂಡವನ್ನು ನನ್ನ ಮುಂಡದಿಂದ ತೆಗೆದು ಬಿಡು, ನನ್ನನ್ನು ಕಳುಹಿಸು, ನನ್ನ ಸ್ವಾಮಿ ಇರುವಲ್ಲಿಗೆ ನನ್ನನ್ನು ಕಳುಹಿಸಿ ಬಿಡು.
ಸೀತಾ, ನನ್ನಲ್ಲಿ ನಿನಗೋಸ್ಕರ ಮೃತ್ಯುವಲ್ಲ, ಜೀವನದ ಸುಖವಿದೆ. ಅನಂತ ಭೋಗ ವಿಲಾಸಗಳ ಜೀವನವಿದೆ. ನೀನು ನನ್ನ ಲಂಕೆಯ ಮಹಾರಾಣಿಯಾಗಿ ಈ ವಿಶಾಲ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು.
ಕೇಳು ರಾವಣ, ನೀನು ನಿಜವಾಗಿಯೂ ನನ್ನ ಪತಿಯನ್ನು ವಧಿಸಿದ್ದರೆ ಅದಕ್ಕೆ ಸಾಕ್ಷಿಯನ್ನು ತೆಗೆದುಕೊಂಡು ಬಾ. ನನ್ನ ಆತ್ಮ ದಹಿಸಿಕೊಳ್ಳುವ ಮೊದಲು ನಾನು ಅವರ ದರ್ಶನ ಮಾಡಬೇಕು.
ಯಾವ ಮಣ್ಣಿನಿಂದ ಇವಳು ಉತ್ಪತ್ತಿಯಾಗಿದ್ದಾಳೋ? ಅಯ್ಯೋ, ಇಂತಹ ಸ್ತ್ರೀಯನ್ನು ನಾನು ಎಂದಿಗೂ ಕಂಡಿಲ್ಲ.
ಯಾಕೆ ಶಾಂತನಾಗಿರುವೆ ರಾವಣ, ಮಾತನಾಡು.
ಹಾಗಾದರೆ ಹೇಳು. ಅವನ ತಲೆಗೂದಲನ್ನು ಹಿಡಿದು ಅವನ ತಲೆಯನ್ನು ತೂರಾಡುತ್ತ ತರಲೆ, ಇಲ್ಲ ಸ್ವರ್ಣದ ತಟ್ಟೆಯ ಮೇಲೆ ಇಟ್ಟು ತರಲೆ? ಅವನ ಶಿರವನ್ನು
ನಿನ್ನ ಸುಳ್ಳು ಮಾತುಗಳು ನನಗೆ ಅರ್ಥವಾಗುವುದಿಲ್ಲವೇ ರಾವಣ? ಎಷ್ಟು ಹೀನ ಪ್ರವೃತ್ತಿಯವನು ನೀನು.
ಸರಿ, ನಿನಗೆ ಬಹುಮಾನದ ರೂಪದಲ್ಲಿ ತಂದುಕೊಡುವೆ, ಆದರೆ ಒಂದು ವಿಶೇಷ ಸಮಾರೋಹದಲ್ಲಿ. ಅಯ್ಯೋ, ಏಕೆ ನನ್ನ ಮಾಯೆ ನಿನ್ನ ಮುಂದೆ ಕೆಲಸ ಮಾಡುವುದಿಲ್ಲ? ನನ್ನ ಮಾಯೆ ನಿನ್ನ ಮುಂದೆ ನಡೆಯುತ್ತಿದ್ದರೆ ಈಗಾಗಲೇ ನೀನು ಲಂಕೆಯ ಪಟ್ಟದರ್ಸಿಯಾಗಿರುತ್ತಿದ್ದೆ. ನೀನು ದುರ್ಬಲಳಲ್ಲ, ನನ್ನ ಮಾಯೆ ದುರ್ಬಲರ ಮುಂದೆ ಮಾತ್ರ ನಡೆಯುವಂತಹದು.
ಮಹಾರಾಜ, ಮಹಾರಾಜ, ನಿಮ್ಮನ್ನು ಮಹಾರಾಣಿ ಮಂಡೋದರಿ ನೆನೆಸಿಕೊಂಡಿದ್ದಾರೆ.
ನಾನಿಲ್ಲಿರುವುದು ಮಹಾರಾಣಿಗೆ ಹೇಗೆ ತಿಳಿಯಿತು? ಏನಾದರೂ ಅಶುಭ ಘಟಿಸಿಲ್ಲ ತಾನೆ? ಹೋಗು, ಮಹಾರಾಣಿಗೆ ಹೇಳೋ ನಾನು ಕೂಡಲೇ ಬರುತ್ತಿರುವೆ ಎಂದು.
ಮಹಾರಾಜ, ನಿಮಗೊಂದು ಪ್ರಶ್ನೆಯನ್ನು ಕೇಳಬೇಕು. ತಾವು ದೇವಿ ಸೀತೆಯನ್ನು ಕಾಣಲು ಹೋಗಿದ್ದೀರಲ್ಲ, ಏಕೆ?
ನಿಮಗೆ ನಾನು ಉತ್ತರಿಸಲು ಬಾಧ್ಯನಾಗಿಲ್ಲ.
ನೀವೇ ಹೇಳಿದ್ದೀರಲ್ಲ ಮಹಾರಾಜ, ಸೀತೆಯ ಭವಿಷ್ಯ ಯುದ್ಧದಿಂದಲೇ ನಿರ್ಣಯವಾಗುವುದು ಎಂದು. ಹಾಗಿದ್ದರೆ ಮಾಯೆಯ ಉಪಯೋಗ ಏಕೆ ಮಾಡಿದ್ದೀರಾ? ಯುದ್ಧ ಪ್ರಾರಂಭವಾಗುತ್ತಲೇ ನಿಮಗೆ ಭಯ ಆವರಿಸಿದೆಯೇ?
ಯಾಕೆ ಹೀಗೆ ಹೀನರಂತೆ ಮಾತನಾಡುತ್ತಿದ್ದೀರಾ? ದಶಾನನ ಅಜೇಯನೆಂದು ಮರೆಯದಿರಿ, ನನ್ನ ಶಕ್ತಿ ಶೌರ್ಯಗಳಿಂದಲೇ ನಾನು ಅಜೇಯನಾಗಿದ್ದೇನೆ. ಸೀತೆಯ ಮುಂದೆ ನನ್ನ ಮಾಯೆಯ ಪ್ರಯೋಗ ನನ್ನ ರಣನೀತಿಯ ಒಂದು ಭಾಗವಾಗಿತ್ತು.
ಆದರೆ ಈ ನಿಮ್ಮ ಪ್ರಯೋಗ ಸಫಲವಾಗಲಿಲ್ಲವಲ್ಲ ಮಹಾರಾಜ?
ನನ್ನ ಮಾಯೆ ಸತ್ಯವಾಗಲಿದೆ ಮಂಡೋದರಿ, ಅವಶ್ಯವಾಗಿ ರಾಮನ ಮೃತ ಶರೀರವನ್ನು ಸೀತೆ ನೋಡುವಳು.
ಹೀಗೆ ಯುದ್ಧದ ಎರಡನೇ ದಿನ ಅಂದರೆ ಫಾಲ್ಗುಣ ಕೃಷ್ಣ ಪಕ್ಷ ಚತುರ್ಥಿಯಂದು ಲಂಕೆಯ ಪಶ್ಚಿಮ ದ್ವಾರದಲ್ಲಿ ಮುಂದೆ ನಿಂತ ಹನುಮ ಮೇಘನಾದನನ್ನು ಯುದ್ಧಕ್ಕೆ ಹೂಂಕರಿಸುತ್ತಾ ಆಹ್ವಾನಿಸಿದರು. ಹನುಮ ರುದ್ರ ಭಯಂಕರನಂತೆ ಕಾಣುತ್ತಿದ್ದಾರೆ. ಇಂದು ಹನುಮನ ಮುಂದೆ ಮೇಘನಾದ ಬಂದರೆ ಅವನು ಮರಳಿ ಲಂಕೆಗೆ ಹೋಗಲಾರ ಎಂದೆನಿಸುತ್ತಿದೆ. ಆದರೆ ಮತ್ತೆ ಮತ್ತೆ ಕರೆದರು ಮುಂದೆ ಬಾರದ ಮೇಘನಾದನ ರಥದ ಮೇಲೆ ಹನುಮ ಕ್ರೋಧದಿಂದ ದೊಡ್ಡ ಪರ್ವತದಂತಿರೋ ಶಿಲೆಯನ್ನು ಬೀಸಿದ್ದಾರೆ.
ಅನರ್ಥವಾಯಿತು, ಅನರ್ಥವಾಯಿತು! ಇಂದ್ರಜಿತ್ತು ಗಾಯಗೊಂಡಿದ್ದಾರೆ, ಅವರನ್ನು ಎತ್ತಿರಿ, ಅರಮನೆಗೆ ಕರೆದುಕೊಂಡು ಹೋಗಿ, ಹೊರಡಿ.
ಇಲ್ಲಿಯವರೆಗೆ ರಾವಣ ಯುದ್ಧಕ್ಕೆ ಹೋದಾಗಲೆಲ್ಲ ಅವನಿಗೆ ಜಯ ದೊರೆತಿದೆ. ಆದರೆ ಈ ಶ್ರೀರಾಮನ ವಿರುದ್ಧದ ಯುದ್ಧ ಬೇರೆ ಸ್ವರೂಪವನ್ನೇ ತಾಳುತ್ತಿದೆ. ಈ ಯುದ್ಧದ ಎರಡನೆಯ ದಿನವೇ ರಾವಣನಿಗೆ ಆಶ್ಚರ್ಯ ಕಾದಿದೆ.
ಮಹಾರಾಜ ಲಂಕೇಶ, ಮಹಾರಾಜ ಲಂಕೇಶ, ಅನರ್ಥವಾಗಿದೆ ಮಹಾರಾಜ, ಯುವರಾಜ ಇಂದ್ರಜಿತ್ತರಿಗೆ ಗಾಯವಾಗಿದೆ.
ಯಾರು ಪ್ರಹಾರ ಮಾಡಿದ್ದಾರೆ ನನ್ನ ಇಂದ್ರಜಿತುವಿನ ಮೇಲೆ? ಯಾರ ಮೃತ್ಯು ಸನಿಹವಾಗಿದೆ? ಯಾರದು? ಪುತ್ರ ಮೇಘನಾಥ, ಎದ್ದೇಳು. ನಿನಗೇನು ಆಗದು ಪುತ್ರ? ಇಲ್ಲಿ ನೋಡು, ನೋಡು ಮೇಘನಾಥ, ಕಣ್ಣು ತೆರೆ ಮೇಘನಾಥ.
ರಾವಣೇಶ್ವರ, ಯುವರಾಜ ಮೂರ್ಛೆ ಹೋಗಿದ್ದಾರೆ.
ಏಯ್ ಇಂದ್ರಜಿತು, ಎದ್ದೇಳು, ಏಳು ಇಂದ್ರಜಿತು, ಏಳು. ಹೀಗೆ ನೀನು ಮೂರ್ಛೆ ಹೋಗಬಾರದು ಇಂದ್ರಜಿತು. ಇಂದ್ರಜಿತು, ಎದ್ದೇಳು, ಎದ್ದೇಳು.
ಸಾಕು ಮಹಾರಾಜ, ಸಾಕು, ಕೃಪೆ ಮಾಡಿ ನಿಲ್ಲಿಸಿ. ನೀವು ನಿಮ್ಮ ಬುದ್ಧಿಯನ್ನು ಕಳೆದುಕೊಂಡಿದ್ದೀರಾ. ನನ್ನ ಮಗು ಇಂದ್ರಜಿತುವನ್ನು ಆ ಯುದ್ಧದ ಅಗ್ನಿಯಲ್ಲಿ ನೋಗಿ ಈಗ ಕಣ್ಣೀರಿಡುತ್ತಿರುವಿರಲ್ಲ ನೀವು ಮಹಾರಾಜ. ನಿಮ್ಮ ಅಹಂಕಾರದ ಅಗ್ನಿಯಲ್ಲಿ ಸಂಪೂರ್ಣ ಲಂಕೆಯು ಧಗಧಗಿಸಲಿದೆ. ಲಂಕೇಶ್ವರ, ಎಚ್ಚೆತ್ತುಕೊಳ್ಳಿ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಇನ್ನು ಸಮಯ ಮಿಂಚಿಲ್ಲ.
ಸುಮ್ಮನಾಗಿ ಮಾತಾ ಮಹಾಮಾಲ್ಯವಾನ, ನನ್ನ ಪುತ್ರನನ್ನು ದುರ್ಬಲನೆಂದು ತಿಳಿಯದಿರಿ. ನೀವು ಇಲ್ಲಿಂದ ಹೊರಟು ಹೋಗಿ, ಹೊರಟು ಹೋಗಿ. ಮಂಡೋದರಿ ಕೇಳಿಸಿಕೊಳ್ಳಿ, ಆ ತುಚ್ಛ ವಾನರ ಇಂದ್ರಜಿತುವನ್ನು ಏನು ಮಾಡಲಾರ? ಎದ್ದೇಳು ಪುತ್ರ, ಎದ್ದೇಳು, ಎದ್ದೇಳು, ಎದ್ದೇಳು ಇಂದ್ರಜಿತು, ರಣಭೂಮಿ ನಿನ್ನ ಪ್ರತೀಕ್ಷೆ ಮಾಡುತ್ತಿದೆ. ಎದ್ದೇಳು, ಎದ್ದೇಳು ಪುತ್ರ.
ಪಿತಾಶ್ರೀ, ವಿನಾಶ, ವಿನಾಶ, ಈಗ ಕೇವಲ ವಿನಾಶವಾಗುವುದು ಪಿತಾಶ್ರೀ, ವಿನಾಶವಾಗುವುದು. ರಾಮನ ಜೊತೆ ಆ ಸಮಸ್ತ ವಾನರ ಸೇನೆಯ ವಿನಾಶ.
ನೋಡು ಮಂಡೋಧರಿ, ನೋಡು, ನನ್ನ ಮೇಘನಾಥನಿಗೆ ಏನೂ ಆಗಿಲ್ಲ, ಏನೂ ಆಗುವುದು ಇಲ್ಲ. ಈಗ ನಮ್ಮ ಇಂದ್ರಜಿತು ಶತ್ರುವಿನ ವಿನಾಶ ಮಾಡಲಿದ್ದಾನೆ. ರಾಮ ಹಾಗೂ ಆ ವಾನರರ ವಿನಾಶವಾಗುವುದು ಎಂದು.
ಜಯ ಶ್ರೀರಾಮ್. ಪ್ರಭು, ಈ ದಿನ ಯುದ್ಧದಲ್ಲಿ ರಾಕ್ಷಸರ ಸೈನಿಕರು ನನ್ನನ್ನು ನೋಡುತ್ತಲೇ ದಿಕ್ಕಾಪಾಲಾಗಿ ಓಡಲಾರಂಭಿಸಿದರು. ಅವರ ಆ ಓಡಾಟದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ಬಿದ್ದು ಎಷ್ಟೋ ರಾಕ್ಷಸರು ಮೃತರಾಗಿದ್ದಾರೆ. ನನ್ನ ಆಯುಧಕ್ಕೆ ಕೆಲಸವೇ ಕೊಡಲಾಗಲಿಲ್ಲ ಪ್ರಭು.
ಪ್ರಭು ಶ್ರೀರಾಮ, ಹನುಮ ಒಂದು ವಿಶಾಲ ಬಂಡೆಯನ್ನು ಮೇಘನಾದನ ರಥದ ಮೇಲೆ ಎಸೆದ. ಅದರಿಂದ ಅವನ ರಥ ಮುರಿದು ಹೋಗಿದೆ, ಅವನು ಮೂರ್ಛೆ ಹೋಗಿದ್ದಾನೆ.
ಇದರ ಅರ್ಥ, ಮೇಘನಾದ ಈಗ ಘಾಸಿಗೊಂಡ ಸರ್ಪದಂತಾಗಿದ್ದಾನೆ. ಅವನು ರಣರಂಗಕ್ಕೆ ತಿರುಗಿ ಬಂದರೆ ಉಗ್ರ ಸ್ವರೂಪವನ್ನೇ ತೋರಲಿದ್ದಾನೆ.
ನೀವು ಚಿಂತಿಸದಿರಿ ಪ್ರಭು, ಈ ನಿಮ್ಮ ಭಕ್ತ ಹನುಮನಿರುವಾಗ ಆ ಮೇಘನಾಥ ಕೇವಲ ಮೇಘಗಳ ನಾಥವಷ್ಟೇ.
ಅಣ್ಣ, ಆ ಮೇಘನಾಥನಿಗೆ ನಾನೊಬ್ಬನೇ ಸಾಕು.
ಹೌದು ಲಕ್ಷ್ಮಣ, ಆದರೆ ಅವನಿಂದ ಸ್ವಲ್ಪ ಸಾವಧಾನವಾಗಿರು. ಇಂದು ರಾತ್ರಿ ಚೆನ್ನಾಗಿ ವಿಶ್ರಮಿಸು. ನಾಳೆಯ ಯುದ್ಧ ಪ್ರಚಂಡ ಸ್ವರೂಪವನ್ನು ತೆಗೆದುಕೊಳ್ಳಲಿದೆ. ಎಲ್ಲರೂ ಚೆನ್ನಾಗಿ ವಿಶ್ರಮಿಸಿ.
ಕೇಳು ಪವಮಾನ, ಇಂದು ರಾತ್ರಿ ಅಂಗದ ಸೈನಿಕ ಶಿಬಿರದ ಸುರಕ್ಷೆ ನೋಡಿಕೊಳ್ಳುತ್ತಿದ್ದಾನೆ. ನಿನ್ನ ಮೇಲೆ ಪ್ರಭು ಶ್ರೀರಾಮಚಂದ್ರನ ಶಿಬಿರದ ಜವಾಬ್ದಾರಿ ಇದೆ.
ನನ್ನ ಅಹೋಭಾಗ್ಯ ಮಹಾರಾಜ ಸುಗ್ರೀವ, ಈ ಹನುಮನಿರುವಾಗ ವಾಯು ಒಳಗೆ ನುಸುಳಲು ಆಜ್ಞೆ ತೆಗೆದುಕೊಳ್ಳುವಂತಾಗುವುದು.
ಅಣ್ಣ, ಅಣ್ಣ, ಇದೇನಿದು ನಿಮ್ಮ ಕಣ್ಣುಗಳಲ್ಲಿ ಅಶ್ರು?
ಏನೂ ಇಲ್ಲ ಲಕ್ಷ್ಮಣ, ಅಯೋಧ್ಯೆ ನೆನಪಾಯಿತು. ಸೀತೆ ಸನಿಹವಿದ್ದರೂ ನೋಡಲಾಗುತ್ತಿಲ್ಲವಲ್ಲ ಎಂಬ ಸಂಕಟ ಅಷ್ಟೆ.
ಈ ಸಮಯದಲ್ಲಿ ಯಾಕೆ ಭಾವುಕರಾಗುತ್ತಿದ್ದೀರಾ ಅಣ್ಣ? ಏನಾದರೂ ಸ್ವಪ್ನವಾಯಿತೆ?
ಇಲ್ಲ ಲಕ್ಷ್ಮಣ, ನಿದ್ದೆ ಬಂದರೆ ತಾನೆ ಸ್ವಪ್ನಗಳು.
ಅಯೋಧ್ಯೆಯ ನೆನಪು ನನಗೂ ಬರುತ್ತವೆ. ನಿಮ್ಮ ಜೊತೆ ಹಂಚಿಕೊಂಡರೆ ನಿಮಗೆ ದುಃಖವಾಗುವುದೇನೋ ಎಂದು ನಾನು ಏನನ್ನು ಹೇಳಿರಲಿಲ್ಲ.
ಎಷ್ಟೋ ದಿನಗಳಿಂದ ನಮಗೆ ಮಾತೆ ಕೌಸಲ್ಯ, ಮಾತೆ ಕೈಕೇಯಿ, ಮಾತೆ ಸುಮಿತ್ರೆಯರ ಸೂಚನೆಗಳು ಬಂದಿಲ್ಲ. ನಮ್ಮಿಂದ ಅವರಿಗೂ ಯಾವ ಸಂದೇಶಗಳು ಹೋಗಿಲ್ಲ. ಜಾನಕಿ ಮಾತೆ ಕೌಸಲ್ಯ ಮಾತುಗಳನ್ನು ಕೇಳಿ ಅಯೋಧ್ಯೆಯಲ್ಲಿಯೇ ಉಳಿದಿದ್ದರೆ ನಾವು ಈ ದಿನ ನೋಡುತ್ತಿರಲಿಲ್ಲ.
ಅಣ್ಣ, ಈಗ ಆ ಮಾತುಗಳನ್ನು ನೆನಪಿಸಿ ದುಃಖಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ.
ನಾನು ಹೇಗೆ ನೆನಪಿಸಿಕೊಳ್ಳದೇ ಇರಲಿ? ಜಾನಕಿ ಈ ಎಲ್ಲ ಮಾತುಗಳನ್ನು ನೆನಪಿಸಿಕೊಂಡೆಯೇ ಜೀವನ ಕಳೆಯುತ್ತಿರಬಹುದು. ನಮ್ಮ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳದೆಂದೇ ಅವರು ನಮ್ಮ ಜೊತೆ ಬರುವ ಹಠ ಮಾಡಿದ್ದು. ಆದರೆ
ಆದರೆ ಅಣ್ಣ, ರಾವಣ ಹೀಗೆ ಮಾಡದೆ ಹೋಗಿದ್ದರೆ ಅವನು ನಮ್ಮ ಭವಿಷ್ಯದಲ್ಲಿ ಬರುತ್ತಿರಲಿಲ್ಲವೆಂಬ ಯಾವ ಪ್ರಮಾಣವಿದೆ?
ಹೌದು ಲಕ್ಷ್ಮಣ, ಸೀತೆಯ ಅಂತರ್ಗತವೇ ನಾವು ಈ ರಾಕ್ಷಸ ನಿರ್ನಾಮ ಕಾರ್ಯವನ್ನು ಸಾಧಿಸುವಂತಾಗಿದೆ. ರಾವಣನ ಅಂತ್ಯದಿಂದಲೇ ಈ ಭೂಮಿಯಿಂದ ಪ್ರಚಂಡ ರಾಕ್ಷಸರ ಅಂತ್ಯವಾಗಲಿದೆ.
ಹೌದು ಅಣ್ಣ, ಈ ಯುದ್ಧದಲ್ಲಿ ವಿಜಯ ಗಳಿಸಿ ಅಯೋಧ್ಯೆಗೆ ಹೋಗುವ ಕಲ್ಪನೆಯೇ ಆನಂದ ನೀಡುತ್ತಿದೆ.
ಜಯ ಜಯ ಶ್ರೀರಾಮ್. ಕ್ಷಮಿಸಿ ಪ್ರಭು, ಭ್ರಾತೃ ಲಕ್ಷ್ಮಣನ ಪ್ರತೀಕ್ಷೆ ಮಾಡುತ್ತಿದ್ದೆ. ಅವರು ಬಾರದಿರುವುದನ್ನು ಕಂಡು ನಾನು ಇಲ್ಲಿಗೆ ಬರಬೇಕಾಯಿತು.
ಮಾತನಾಡುತ್ತಾ ನಮಗೂ ಸಮಯದ ಪರಿವೇ ಇರಲಿಲ್ಲ. ರಾತ್ರಿಯ ಮೂರನೆಯ ಪ್ರಹರ ಕಳೆಯುತ್ತಿದೆ, ಈಗಲಾದರೂ ಸ್ವಲ್ಪ ವಿಶ್ರಮಿಸೋಣ.
ಭಗವಂತನಾದರೂ ಭುವಿಯಲ್ಲಿಯ ಅವರ ಮಾತಾ ಪಿತೃಗಳ ಮೇಲೆ, ಅವರ ಅಯೋಧ್ಯೆಯ ಮೇಲೆ, ಅವರ ಭ್ರಾತೃ ಮಿತ್ರರ ಮೇಲೆ ಅದೆಷ್ಟು ಪ್ರೇಮ ಈ ಮಹಾನುಭಾವನಿಗೆ! ಎಷ್ಟು ಸರಳ ಸುಂದರ ನಮ್ಮ ರಾಮಚಂದ್ರ ಎಂದುಕೊಳ್ಳುತ್ತಾ ಹನುಮ ಶ್ರೀ ರಾಮಚಂದ್ರನ ಪಾದಗಳಲ್ಲಿ ಬಿದ್ದು ಕಣ್ಣೀರಿಡತೊಡಗಿದರು. ಪ್ರಭು, ನನಗೆ ಶಕ್ತಿ ಕೊಡಿ, ಆ ಧೂರ್ತ ರಾವಣ ಹಾಗೂ ಅವನ ಲಂಕೆಯನ್ನು ಹಿಂದೆ ಧ್ವಸ್ತ ಮಾಡುವೆ ಎಂಬ ಪ್ರಾರ್ಥನೆ ಹನುಮನ ಮನಮಾನಸವೆಲ್ಲ ತುಂಬಿತ್ತು.
ರಾಮನ ಮನ ಬಲು ದುಃಖಿಸಿದೆ, ಅನುಜಲ ಕುಮಣನ ಮೈ ವಿಷ ತುಂಬಿದೆ, ಅನುಜ ಲಕುಮಣನ ಮೈ ವಿಷ ತುಂಬಿದೆ, ತಾಯಿ ಸುಮಿತ್ರೆಗೆ ಮೊಗವ ತೋರುವೆಯಂತೂ ತೋರುವೆಯಂತೂ ಸುಗ್ರೀವ ಅನ್ಯ ಕಪಿಯರ ಹೃದಯ ಧೃತಿ ಹಾರಿದೆ, ಧೃತಿ ಹಾರಿದೆ, ಹನುಮದನಿ ಧನ್ವಂತರಿಯ ಕರೆದಿದೆ, ಹನುಮದನಿ ಹನುಮದನಿ ಧನ್ವಂತರಿಯ ಕರೆದಿದೆ, ಧನ್ವಂತರಿಯ ಕರೆದಿದೆ.
ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ.